गुरुभ्यो नमः। अब्रह्मं भंगरहितं अजडं यूनं सदा आनन्दतीर्थमतुलं भजेतापत्रयापहं मिथ्यासिद्धान्तदुध्वान्तविध्वंसनविचक्षणः चैतीत्याख्यतनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयाद् अस्मदिष्टातसिद्धये तपोविद्याविरक्त्यादि सद्गुणौघाकरानां वायुराजगुरून् वन्दे ऐक्रियप्रदर्शयान् पूज्य राघवेन्द्राय सच्चिधर्मरताय च भजताङ्कपुरुषाय नमतां कामधेनवे दूर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तयाळ। आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यञ्च मनोरथाः। हरिः ओं श्री गुरुभ्यो नमः। ನಾವು ರಾಯರು ಮಾಡಿರುವಂತಹ ತಂತ್ರದೀಪಿಕ ಬ್ರಹ್ಮಸೂತ್ರಗಳ ಮೇಲಿರುವಂತಹ ಡೈರೆಕ್ಟ್ ಕಾಮೆಂಟ್ರಿ ಅದು ನೋಡ್ತಾ ಬರ್ತಾ ಇದ್ದೀವಿ. ಅದು ನೋಡುವಾಗ ಆಚಾರ್ಯರ ಬ್ರಹ್ಮಸೂತ್ರಗಳ ವಿಚಾರ ಭಾಷ್ಯ ಅದನ್ನು ಕೂಡ ನೋಡ್ತಾ ಅದಕ್ಕೆ ಇದಕ್ಕೆ ನಾವು ಲಿಂಕ್ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ನಮಗೆ ಹೊರಟಿರುವುದು ಜಿಜ್ಞಾಸ ಅಧಿಕರಣ. ಅಧಿಕರಣ ಅನ್ನೋದು ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್, ಯಾಕಂದ್ರೆ ಒಂದೊಂದು ಅಧಿಕರಣ ಒಂದೊಂದು ಟಾಪಿಕ್ ಇದ್ದಂಗೆ. ಸೊ ಆದ್ದರಿಂದ ಅಧಿಕರಣಗಳಲ್ಲಿ ನಮಗೆ ಆ ವಿಷಯ ಏನು ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ನಮ್ಮ ಮೊದಲು ಎಲ್ಲರಿಗೂ ಕೂಡ ಬ್ರಹ್ಮ ಮೀಮಾಂಸಾ ಬ್ರಹ್ಮ ಸೂತ್ರಗಳು ಅಂದರೆ ಮೊದಲು ಬ್ರಹ್ಮ ಅಂದರೆ ಏನು ಅಂತಲೇ ಪ್ರಶ್ನೆ ಬರುತ್ತೆ. ಯಾವ ಬ್ರಹ್ಮ, ಯಾರ ಬಗ್ಗೆ ಮಾತು, ಏನಿದು ಅಂತೇಳಿ. ಆದ್ದರಿಂದ ಅದನ್ನು ಒಂದೊಂದಾಗಿ ಡೆವಲಪ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಜಿಜ್ಞಾಸಾಧಿಕರಣ ಅಲ್ಲಿ ಬ್ರಹ್ಮನನ್ನು ತಿಳಿಬೇಕು ಅಂತ ಹೊರಟು ಆ ಬ್ರಹ್ಮ ಅಂದರೆ ಯಾರು ಅಂತ ಹೇಳಿದರೆ ಎಲ್ಲ ಸೃಷ್ಟಿಯಾದ ಕರ್ತೃತ್ವ ಮಾಡುವವನು ಬ್ರಹ್ಮ, ಅದು ಎಲ್ಲರೂ ಒಪ್ಪಬೇಕಾದಂಥದ್ದು. ಸ್ವಲ್ಪ ವೇರಿಯೇಷನ್ ಆಚಾರ್ಯರು ಮಾತ್ರ ಸರಿಯಾಗಿ ಅಷ್ಟವ್ಯಾಪಾರಗಳನ್ನು ಅಲ್ಲಿ ಹೇಳಿದ್ದಾರೆ, ಮಿಕ್ಕವರೆಲ್ಲ ಕೇವಲ ಸೃಷ್ಟಿ ಸ್ಥಿತಿ ಲಯ ಮೂರನೇ ನೋಡಿದ್ದಾರೆ. ಸೊ ಈ ವಿಧವಾಗಿ ಆಚಾರ್ಯರಿಗೆ ಇರುವಂತಹ ಒಂದು ಎನ್ಸೈಕ್ಲೋಪೀಡಿಕ್ ಇದು ನಮ್ಗೆ ಗೊತ್ತಾಗತ್ತೆ. ಸೊ ಈ ವಿಧವಾಗಿ ನಾವು ಒಂದೊಂದು ಸೂತ್ರಗಳನ್ನು ಹೋಲ್ತಾ ಬರುವಾಗ ಸರಿ ಅದು ಎಲ್ಲಿಂದ ಬರುತ್ತೆ ನಮಗೆ ಅಂದ್ರೆ ಶಾಸ್ತ್ರ ಯುನಿತ್ವ ಅವನು ಪರಮಾತ್ಮನ ಸೃಷ್ಟಿಕರ್ತೃತ್ವ ಎಲ್ಲಿ ಬರುತ್ತೆ ಅಂದ್ರೆ ಶಾಸ್ತ್ರ ಯುನಿತ್ವ ಅಂದ್ರೆ ಶಾಸ್ತ್ರಗಳನ್ನು ನೋಡಿದಾಗ ನಮಗೆ ಗೊಂದಲ ಆಗುತ್ತಲ್ಲವ, ಅದು ಹೇಗೆ ಮಾಡ್ಬೇಕಂದ್ರೆ ತತ್ವ ಸಮನ್ವಯ ಅಂತ ಹೇಳಿ. ಸರಿ, ಸಮನ್ವಯ ಮಾಡ್ಲಿಕ್ಕೆ ಹೊರಟಾಗ ಕೆಲವು ಸೂತ್ರಗಳಲ್ಲಿ ಕೆಲವು ಶ್ರುತಿ ವಾಕ್ಯಗಳಲ್ಲಿ ಅವನು ಅವಾಚ್ಯ ಶಬ್ದ ಇವೆಲ್ಲವೂ ಬರುತ್ತಲ್ವಾ, ಅವನು ಶಬ್ದಕ್ಕೆ ಸಿಗುವುದಿಲ್ಲ ಅಂತ ಬರುತ್ತಲ್ವಾ ಅಂದ್ರೆ ಅದಕ್ಕೆ ಸಮಾಧಾನವಾಗಿ ಈಕ್ಷಿತೇರ್ನ ಅಶಬ್ದಂ, ಅವನು ಅಶಬ್ದನಲ್ಲ ಪೂರ್ತಿಯಾಗಿ ಹೇಳಕ್ಕಾಗುವುದಿಲ್ಲವೋ ಹೊರತು ಆದರೆ ಶಬ್ದಗಳು ಅಂದರೆ ಶಬ್ದ ಅಂತ ಹೇಳಿದ್ರೆ ಶಬ್ದ ಪ್ರಮಾಣ, ಶಬ್ದ ಪ್ರಮಾಣದಿಂದಲೇ ಭಗವಂತನ ತಿಳಿಬೇಕು, ಪ್ರತ್ಯಕ್ಷಾದಿಗಳಿಂದ ತಿಳಕ್ಕಾಗುವುದಿಲ್ಲ ಅಂಥೇಳಿ ನಾವು ವಿಷ್ಣು ತುಣ್ಯದಲ್ಲಿ ನೋಡಿದಂತೆ ಸದಾಗಮೈಕ ವಿಜ್ಞಾನ ಅನ್ನೋದು ಅದನ್ನೇ ಹೇಳುತ್ತೆ. ಆದ್ದರಿಂದ ಅದರಿಂದಲೇ ನಾವು ತಿಳಿಬೇಕು ಅಂಥೇಳಿ ಇಲ್ಲಿ ಈಕ್ಷತ್ಯಧಿಕರಣ ಅನ್ನೋ ಅದರಲ್ಲಿ ನಮಗೆ ತುಂಬ ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ಅಷ್ಟುವರೆಗೂ ಈ ಕ್ಷೇತ್ರಾಧಿಕರಣದ ಮುಂದಿನವರೆಗೂ ನಮಗೆ ಶಾಸ್ತ್ರ ಯುನಿತ್ವ ಅಧಿಕರಣ ಸಮನ್ವಯ ಅಧಿಕರಣ ಅಷ್ಟರವರೆಗೂ ಒಂದೊಂದು ಅಧಿಕರಣದಲ್ಲಿ ಒಂದೊಂದು ಸೂತ್ರ ಅಷ್ಟೆ. ಸಮನ್ವಯ ಅಧಿಕರಣ ಆದ ಮೇಲೆ ಈ ಕ್ಷೇತ್ರಾಧಿಕರಣ ಅಂತ ಬರುವಾಗ ನಮಗೆ ಅದರಲ್ಲಿ ಈ ಎಲ್ಲ ಸೂತ್ರಗಳು ಹನ್ನೊಂದನೇ ಸೂತ್ರದವರೆಗೂ ಅಂದರೆ ಆರಿಂದ ಹಿಡ್ಕೊಂಡು ಹನ್ನೊಂದನೇ ಸೂತ್ರದ ಐದರಿಂದ ಹಿಡ್ಕೊಂಡು ಹನ್ನೊಂದನೇ ಸೂತ್ರದವರೆಗೂ ನಮಗೆ ಈ ಕ್ಷೇತ್ರಾಧಿಕರಣದಲ್ಲೇ ಬರುತ್ತೆ. ಈ ಕ್ಷೇತ್ರ ಅಧಿಕರಣ ಆರನೇ ಅಧಿಕರಣ ನಮಗೆ ಆನಂದಮಯ ಅಧಿಕರಣ, ಐದನೇ ಅಧಿಕರಣ ಈಕ್ಷೇತ್ಯಧಿಕರಣ. ಸೊ ಆದ್ದರಿಂದ ಈ ಐದನೇ ಈಕ್ಷೇತ್ಯಧಿಕರಣದಲ್ಲಿ ನಮಗೆ ಐದನೇ ಸೂತ್ರದಿಂದ ಹನ್ನೊಂದು ಸೂತ್ರದವರೆಗೂ ಎಲ್ಲವೂ ಒಂದು ಟಾಪಿಕ್ ಕವರ್ ಮಾಡುತ್ತೆ. ಅದು ಏನು? ಈಕ್ಷಣೀಯತ್ವ, ಭಗವಂತ ಶಾಸ್ತ್ರಗಳಿಂದ ತಿಳಿಯಲ್ಪಡುತ್ತಾನೆ ಅಂತ ಹೇಳಿದಾಗ ಆವಾಗ ನಮಗೆ ಬರುವ ಮೊದಲು ಶಾಸ್ತ್ರಗಳು ಹೇಳುತ್ತೆ ಅಂತ ಹೇಳಿದಾಗ ಆತ್ಮ ವೈದಮಗ್ರಹ ಇತ್ಯಾದಿಗಳು ಬಂದರೆ ಯಾವ ಆತ್ಮದ ಬಗ್ಗೆ, ಜೀವಾತ್ಮನ ಪರಮಾತ್ಮನ ಅನ್ನುವ ಪ್ರಶ್ನೆ ಮೊದಲು ಯಾಕಂದ್ರೆ ಜೀವಾತ್ಮ ಅಂತ ನಮಗೆ ಕಣ್ಣಿಗೆ ಕಾಣಿಸುವಂತದ್ದು ಜೀವಾತ್ಮ ತಾನೇ, ಪರಮಾತ್ಮ ನಮಗೆ ಇದ್ದಾನ ಇಲ್ಲವಾ ಅನ್ನೋ ಜಿಜ್ಞಾಸೆ ಹೊರಟಿದ್ದೀವಿ. ಆದರೆ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಅಂದ್ರೆ ಅನುಭವ ಇರುವಂತದ್ದು ಜೀವಾತ್ಮ. ಆದ್ದರಿಂದ ಶಾಸ್ತ್ರಗಳಲ್ಲಿ ಆತ್ಮ ಅಂತ ಬಂದ್ರೆ ಅದು ಜೀವಾತ್ಮನ ಅಂತ ಒಂದು ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಖಂಡನೆ ಮಾಡ್ತಾ ಅದಕ್ಕೆ ನಮಗೆ ಗೌಣಸ್ಯನ ಆತ್ಮ ಶಬ್ದಾತ್ವಂ ಅಂತ ಹೇಳಿ ಈಕ್ಷತೆ ನಾ ಶಬ್ದಂ ಅಂತ ಹೇಳತ್ಲು ಇಮ್ಮಿಡಿಯೇಟ್ ಆಗಿ ಬರುವಂಥದ್ದು ಅದು ಗೌಣನಾದ ಆತ್ಮನಲ್ಲ ಅಂಥೇಳಿ ಅಲ್ಲಿಂದ ನಾವು ಹೀಗೆ ಒಂದೊಂದು ಡೆವಲಪ್ ಮಾಡ್ಕೊಳ್ತಾ ಬಂದಿದ್ದೀವಿ. ಬಂದಾಗ ಗತಿಸಾಮಾನ್ಯ ಆ ಸೂತ್ರದತ್ತ ಬರುವಾಗ ಎಲ್ಲ ಶಾಸ್ತ್ರಗಳು ಒಂದನ್ನೇ ಹೇಳುತ್ತೆ, ಗತಿ ಸಾಮಾನ್ಯತ್ವ ಅನ್ನೋದು ನೋಡತ್ಲು ಆ ಶಬ್ದ ಗೊತ್ತಾಗಿಬಿಡುತ್ತೆ. ಗತಿಸಾಮಾನ್ಯ ಅಂತ ಹೇಳಿದಾಗ ಎಲ್ಲ ಶಾಸ್ತ್ರಗಳ ಗತಿ ಎಲ್ಲ ಶಾಖೆಗಳಿಂದ ಹುಟ್ಟುವ ಜ್ಞಾನ ಅದು ಸಮಾನತೆಯನ್ನು ಅಂದರೆ ಏಕರೂಪತೆ ಒಂದನ್ನೇ ಹೇಳುತ್ತೆ. ಸರ್ವೇ ವೇದ ಯತ್ಪದಮಾಮನಂತಿ ಇತ್ಯಾದಿಗಳು ಎಲ್ಲ ವೇದಗಳು ಒಂದನ್ನೇ ಹೇಳುತ್ತೆ ಅಂತೇಳಿ. ಆದ್ದರಿಂದ ಇವೆಲ್ಲವೂ ಕೂಡ ಗೌಣನಾದ ಗುಣಬದ್ಧನಾದ ಜೀವನ ಬಗ್ಗೆ ಅಲ್ಲ ತಿಳಿಸುವುದು ಮುಖ್ಯ ಉದ್ದೇಶ. ಸರ್ವಶಕ್ತಿತ್ವ ಎಲ್ಲವೂ ಕೂಡ ಗುಣ ಅತೀತನಾದ ನಿರ್ಗುಣ ಬ್ರಹ್ಮನನ್ನೇ ಹೇಳುತ್ತೆ ಅಂತ ಹೇಳಿ ಹೊರಟಾಗ ಅವರು ಪೂರ್ವಪಕ್ಷದವರು ಇಲ್ಲ ನಮ್ಮ ಮನಸ್ಸೇ ಪೂರ್ವಪಕ್ಷ ಇಲ್ಲ ಶಾಸ್ತ್ರಗಳು ಎಲ್ಲೆಲ್ಲಿ ಹೇಳುತ್ತೋ ಅದು ಹೇಳಿದಾಗ ಅದು ಸಗುಣ ಬ್ರಹ್ಮನನ್ನು ಹೇಳುತ್ತೆ. ಯಾಕಂದ್ರೆ ನಿರ್ಗುಣ ಬ್ರಹ್ಮ ವಾಚ್ಯ ವಾಚ್ಯನಾಗಿದ್ದಾನಂತ ಹೇಳಿದ್ರೆ ಹೌದು ನಿಜ ಅದು ಪ್ರಸಿದ್ಧವಾದ ಶಾಖೆಗಳಲ್ಲಿ ಬರುವಂಥದ್ದು ಅದು ಸಗುಣ ಬ್ರಹ್ಮನನ್ನೇ ಹೇಳುತ್ತೆ. ಅದಕ್ಕಿಂತ ಬೇರೆಯಾದ ನಿರ್ಗುಣ ಬ್ರಹ್ಮ ಇನ್ನೊಬ್ಬನಿದ್ದಾನೆ ಆದ್ದರಿಂದ ಅವನ ಬಗ್ಗೆ ಶಾಸ್ತ್ರಗಳು ಹೇಳೋದಿಲ್ಲ ಸಗುಣ ಬ್ರಹ್ಮನ ಬಗ್ಗೆ ತಿಳಿಸ್ಕೊಡುತ್ತೆ ಅಂತನೂ ಹೇಳಬಹುದಲ್ಲವ ಅಂತ ಒಂದು ಸಂಶಯ ಬಂದರೆ ಅವೆಲ್ಲದಕ್ಕೂ ಕೂಡ ಸಮಾಧಾನವಾಗಿ ಇದು ಯಾಕಂದ್ರೆ ಅವ್ರಿಗೆ ಅಂತ ಹಾಗೆ ವಾದ ಮಾಡುವವರು ಇನ್ನೊಂದು ವಾದವನ್ನು ಮಾಡಬಹುದು. ಯಾಕಂದ್ರೆ ಈಗ ನಮ್ಗೆ ವೇದಗಳು ಶಾಖೆಗಳು ಎಲ್ಲ ಇಲ್ಲ ಎಷ್ಟೋ ಲುಪ್ತವಾಗಿ ಬಿಟ್ಟಿದೆ. ಸೋ ಮೆನಿ ಆರ್ ನಾಟ್ ಇವನ್ ಅವೈಲಬಲ್ ಶಾಖೆಗಳೇ ಇಲ್ಲ. ಆದ್ದರಿಂದ ನಮಗೆ ಸಿಗದೇ ಇರುವಂತಹ ಶಾಖೆಗಳಲ್ಲಿ ಈ ಪ್ರಸಿದ್ಧವಾದ ಶಾಖೆಗಳಲ್ಲಿ ಬ್ರಹ್ಮನ ಬಗ್ಗೆ ಅಂದ್ರೆ ಪರಮಾತ್ಮನ ಸರ್ವೋತ್ತಮನಾದ ಪರಮಾತ್ಮನ ಬಗ್ಗೆ ತಿಳಿಸಿಕೊಡುತ್ತಂತ ನೀವು ಹೇಳಬಹುದು. ಆದರೆ ನಮಗೆ ಸಿಗದೇ ಇರುವ ಶಾಖೆಗಳು ಯಾವುದಿದೋ ಅವುಗಳಲ್ಲಿ ಗೌಣ ಅಂದ್ರೆ ಗುಣಬದ್ಧನ ಅಂದ್ರೆ ಈ ಜೀವ ನಮ್ಮ ಜೀವನ ಬಗ್ಗೆ ಹೇಳಬಹುದು. ಆದ್ದರಿಂದ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳಿದಾಗ ನಿರ್ಗುಣ ಬ್ರಹ್ಮದ ಬಗ್ಗೆ ಅವೆಲ್ಲವೂ ಲುಪ್ತವಾದ ಶಾಸ್ತ್ರಗಳು ಅದು ನಿರ್ಗುಣ ಬ್ರಹ್ಮ ಬಗ್ಗೆ ಹೇಳಬಹುದು. ಸಗುಣ ಬ್ರಹ್ಮದ ಬಗ್ಗೆ ನಮಗೆ ಸಿಗುವಂತಹ ಶಾಖೆಗಳು ಯಾವ್ದಾವ್ದು ನಮಗೆ ಅವೈಲಬಲ್ ಇದೋ ಅವೆಲ್ಲ ಸಗುಣ ಬ್ರಹ್ಮನ ಹೇಳುತ್ತೆ. ನಮಗೆ ಸಿಗದೇ ಇರುವ ಶಾಖೆಗಳಲ್ಲಿ ನಿರ್ಗುಣ ಬ್ರಹ್ಮ ಇರಬಹುದು ಅಂತ ಹೇಳಿ ಹೀಗೆಲ್ಲ ಕೂಡ ವಾದ ಮಾಡಬಹುದು ಪೂರ್ವಪಕ್ಷದವರು. ಆದ್ದರಿಂದ ಅವೆಲ್ಲದಕ್ಕೂ ಸಮಾನವಾಗಿ ಸಮಾನತ್ವ ಗತಿ ಸಾಮಾನ್ಯ ಶೂಟ್ ಹೊರಟಿದೆ. ಎಲ್ಲವೂ ಸಮಾನತೆ ಅಂದ್ರೆ ನಿಮಗೆ ಇರುವ ಶಾಖೆ ಇದೆಯೋ ಇಲ್ಲದ ಶಾಖೆ ಇದೆಯೋ, ಯಾಕಂದ್ರೆ ವೇದವ್ಯಾಸರಿಗೆಲ್ಲ ಶಾಖೆಗಳು ಅವರೇ ವೇದ ವಿಭಾಗ ಮಾಡಿದ್ದಾರೆ. ಅವರ ದೃಷ್ಟಿಯಲ್ಲ ಅವರ ಪರಿಧಿಯಲ್ಲಿ ಎಲ್ಲ ಶಾಖೆಗಳಿದೆ. ಅವ್ರಿಗೆಲ್ಲ ಶಾಖೆಗಳು ಗೊತ್ತು, ಎಲ್ಲ ವೇದಗಳು ಗೊತ್ತು. ಆದ್ದರಿಂದ ಅದಕ್ಕೆ ಇದಕ್ಕೆ ನಿರ್ಣಾಯಕ ಗ್ರಂಥ ಅಂತ ಹೇಳುವುದು. ನಿರ್ಣಯ ಮಾಡುವಾಗ ಬ್ರಹ್ಮಸೂತ್ರಗಳಲ್ಲಿ ಕತಿ ಸಾಮಾನ್ಯ ಅಂತಂದ್ರೆ ನಿಮಗೆ ಸಿಕ್ಕಿದ ಶಾಖೆ ಇರಬಹುದು, ಸಿಗದೇ ಇರೋ ಶಾಖೆ ಇರಬಹುದು, ಈಗ ಇಲ್ಲದೇ ಇರೋ ಶಾಖೆ ಇರಬಹುದು, ಯಾವುದೇ ಇರಬಹುದು, ಎಲ್ಲ ಶಾಖೆಗಳಿಂದ ಬರುವ ಜ್ಞಾನ ಒಂದೇ ಜ್ಞಾನ. ಅದು ಒಂದೊಂದು ಶಾಖೆಯಲ್ಲಿ ಒಂದೊಂದು ವಿಧವಾದ ಜ್ಞಾನ ಬರುತ್ತೆ ಅಂತ ನೀವು ಹೊರಡಲಕ್ಕಾಗೋದಿಲ್ಲ ಅನ್ನುವುದು ಈ ಸೂತ್ರದ ಮುಖ್ಯ ಉದ್ದೇಶ. ಯಾಕಂದ್ರೆ ಅದೇ ಬೇಕಾಗಿದೆ ನಮ್ಗೆ. ಯಾಕಂದ್ರೆ ಸಂಶಯ ಬರೋದು, ಏ ನಮ್ಗೆ ಎಷ್ಟೋ ಶಾಖೆಗಳು ಲುಪ್ತವಾಗಿ ಬಿಟ್ಟಿದೆ ಅದರಲ್ಲೇ ನನ್ನ ಇರಬಹುದಲ್ಲವ ಅನ್ನುವ ಸಂಶಯ ಬರುವುದು ಸಹಜ. ಇಲ್ಲ ಬರದೇ ಇದ್ದು ಕೂಡ ಅವರವರ ಒಂದು ವಿಷಯವನ್ನು ಮುಂದುವರಿಸುವುದಕ್ಕಾಗಿ ಪೀಪಲ್ ಮೇ ಫೋರ್ಸ್ ಇಟ್. ಓ ಅಲ್ಲಿ ಸಿಗಲಿಲ್ಲ, ಅಲ್ಲೆಲ್ಲ ಹೇಳಿದ್ ನಾವ್ ಹೇಳಿದ್ದೆಲ್ಲ ಇಲ್ಲಿ ನಿಮ್ಗೆ ಸಿಗೋದ್ರಲ್ಲಿ ಇಲ್ಲ, ಸಿಗದೇ ಇರುವ ಶಾಖೆಗಳಲ್ಲೆಲ್ಲ ಇರುತ್ತೆ ನಾವ್ ಹೇಳಿದ್ದು ಅಂತೇಳಿ ಹಾಗೆ ಬೇಕಾದ್ರೂ ವಾದ ಮಾಡಬಹುದು ವಾದ. ಸೊ ಅಂಥವರಿಗೆ ವಾದ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲದಂತೆ ಇವು ಎಲ್ಲ ಹೊರಟಿದೆ. ಈ 10ನೇ ಸೂತ್ರ ಓಂ ಗತಿ ಸಾಮಾನ್ಯ ಓಂ ಅಂತ ಹೊರಟಿರುವಾಗ ಅದು ಅಲ್ಲಿ ನಾವು ನೋಡಿದ್ದೀವಿ ತತ್ತು ಶಾಸ್ತ್ರ ಯೋನಿ ಅನ್ನುವ ಪದಗಳ, ಯಾಕಂದ್ರೆ ಮುಂದೆ ಇದು ಅಧಿಕರಣದಲ್ಲಿ ಬರುವಂತಹ ಪದಗಳು ಯಾವ್ದಿದೋ ಅದನ್ನು ನಾವು ಇಲ್ಲಿ ಆವೃತ್ತಿ ಮಾಡಿಕೊಳ್ಳೋದು, ಸೊ ಅನುವೃತ್ತ ಮಾಡ್ಕೊಳ್ಳೋದು, ಅದು ಇಲ್ಲನ್ನು ತರೆಯೋದು ಅದು ಸಹಜ. ಯಾಕಂದ್ರೆ ಬ್ರಹ್ಮಸೂತ್ರಗಳಲ್ಲಿ ಇಷ್ಟ ಲೋಡ್, ಯಾಕಂದ್ರೆ ಯಾವುದರ ಬಗ್ಗೆ ಇದು ಹೇಳ್ತಾ ಇದೆ. ಸೊ ಅದನ್ನು ತೊಗೊಂಡು ಬಂದು ಗತೆ ಅಂತ ಹೇಳಿದಾಗ ಎಲ್ಲ ಗತಿಜ್ಞಾನ ಯೋಹೋ ಅಂತೇಳಿ, ಅದನ್ನ ಗತೆಹೆ ಜ್ಞಾನಕ್ಕೆ ಯಾವ ಜ್ಞಾನ ಯಾವ ಶಾಖೆ ಆದ್ರೆ ನೀವು ತಗೊಳ್ಳ್ರಿ, ಎಲ್ಲ ಶಾಖೆಗಳಿಂದ ಬರುವಂತಹ ವೇದ ಸಂಬಂಧವಾದ ಜ್ಞಾನ ಯಾವುದಿದೋ ಅದು ಸಾಮಾನ್ಯಾತ್ ಗತಿ, ಎಲ್ಲ ಸಾಮಾನ್ಯ ಅಂದ್ರೆ ಸಮಾನ ಏಕರೂಪತೆ ಒಂದೇ ರೀತಿಯಲ್ಲಿ ಒಂದೇ ಜ್ಞಾನವನ್ನು ಸೊ ತಿಳಿಸಿಕೊಡುತ್ತೆ. ಸರ್ವೇ ವೇದ ಆಯುಕ್ತೆಯ ಮೊದಲ ಶ್ರೀಗಳಲ್ಲಿ ಅದು ನಮ್ಗೆ ಹೇಳುವಂಥದ್ದು ಕೂಡ ಆ ವಿಷ್ಣುವು ನಿರ್ಗುಣ ಬ್ರಹ್ಮ, ಅವನೇ ಜಗತ್ತಿಗೆ ಮೂಲಭೂತನಾದ ಅಂದ್ರೆ ಸೃಷ್ಟಿಯಾದಿಗಳನ್ನು ಮಾಡುವವನು ಅವನೇ ಅನ್ನೋದು, ಸರ್ವಶಾಸ್ತ್ರ ಪ್ರತಿಪಾದ್ಯನಾದವನು ಅವನೇ, ಎಲ್ಲ ಶಾಖೆಗಳಲ್ಲಿ ಹೀಗೆ ಇದೆ, ಒಂದೊಂದು ಶಾಖೆಯಲ್ಲಿ ಒಂದೊಂದು ಇರುತ್ತೆ ಅಂತ ಹೇಳುವುದು ಸಾಧ್ಯವಿಲ್ಲ ಅಂಥೇಳಿ ಅವೆಲ್ಲ ನಾವು ನೋಡಿದ್ದೀವಿ. ಸೊ ಆ ನಿರ್ಗುಣ ಬ್ರಹ್ಮದ ಬಗ್ಗೆ ಏನು ಬರುತ್ತೆ ಅಂತ ಹೇಳಿದಾಗ ನೆಕ್ಸ್ಟ್ ಸೂತ್ರದಕ್ಕೆ ಇತಶ್ಚ ನಿರ್ಗುಣ ಬ್ರಹ್ಮ ವಾಚ್ಯಮಿತ್ಯಾಹ ಅಂತೇಳಿ. ಆದ್ದರಿಂದ ನಿರ್ಗುಣ ಬ್ರಹ್ಮ ಹಾಗೆ ನಿರ್ಗುಣ ಬ್ರಹ್ಮ ಅನ್ನುವುದು ನಮಗೆ ಸಿಗದೇ ಇರುವ ಶಾಖೆಗಳಲ್ಲಿದೆ. ಸಗುಣ ಬ್ರಹ್ಮನ ಈಗ ಹೇಳೋದೆಲ್ಲ ಸಗುಣ ಬ್ರಹ್ಮದ ಬಗ್ಗೆ ಅಂತ ಹೇಳಿದರೆ ಇಲ್ಲಪ್ಪ, ಈಗ ಸಿಗೋದ್ರಲ್ಲಿಯೇ ನಿರ್ಗುಣ ಬ್ರಹ್ಮದ ವಿಷಯ ಎಲ್ಲಿ ಬರುತ್ತೆ ಅನ್ನೋದು ಶ್ರುತತ್ವಾಚ ಅನ್ನೋದು ನಮಗೆ ತಿಳಿಸಿಕೊಡುತ್ತೆ. ಆದ್ದರಿಂದ ಈ ಎರಡು ಸೂತ್ರಗಳ ಅಭಿಪ್ರಾಯವನ್ನು ಆಚಾರ್ಯರು ಬ್ರಹ್ಮಸೂತ್ರ ವ್ಯಾಖ್ಯಾನಗಳಲ್ಲಿ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿದಾಗ ನಮಗೆ ಒಂದು ಪರಿಕಲ್ಪನೆ ಬರುತ್ತೆ. ಆದ್ದರಿಂದ ಅದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ಗತಿಸಾಮಾನ್ಯ ಓಂ ಅನ್ನೋದಕ್ಕೆ ಬ್ರಹ್ಮಸೂತ್ರದಲ್ಲಿ ಆಚಾರ್ಯರು ಹೀಗೆ ಹೇಳಿದ್ದಾರೆ, ನಚ ಕಾಸುಚಿತ್ ಶಾಖಾಸು ಅನ್ಯಥಾ ಉಚ್ಯತೆ ಓಂ ಗತಿಸಾಮಾನ್ಯ ಓಂ ಸರ್ವೇ ವೇದಾಯುಕ್ತಯ ಸುಪ್ರಮಾಣ ಬ್ರಾಹ್ಮಂ ಜ್ಞಾನಂ ಪರಮಂ ತು ಏಕಮೇವ. ಇದು ಸೂತ್ರ ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯರು ಮಾಡಿರುವಂಥದ್ದು ಓಂ ಗತಿಸಾಮಾನ್ಯ ಓಂ ಅನ್ನುವ ಸೂತ್ರಕ್ಕೆ ಬರುವಂತಹ ಬ್ರಹ್ಮಸೂತ್ರ ಭಾಷ್ಯ. ನಾನು ನೋಟ್ನಲ್ಲಿ ಕಲಿಸಿದಂತೆ ಅದನ್ನು ಇವತ್ತು ಈಗ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆಚಾರ್ಯರು ಆ ಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಹೀಗೆ ಹೇಳಿದ್ದಾರೆ, ನಚ ಕಾಸುಚಿತ್ ಶಾಖಾಸು ಅನ್ಯಥಾ ಉಚ್ಯತೆ ಓಂ ಗತಿಸಾಮಾನ್ಯ ಓಂ ಸರ್ವೇ ವೇದ ಯುಕ್ತಯ ಸುಪ್ರಮಾಣ ಬ್ರಾಹ್ಮಂ ಜ್ಞಾನಂ ಪರಮಂ ತು ಏಕಮೇವ ಪ್ರಕಾಶಯಂತೆ ನ ವಿರೋಧ ಕುತಶ್ಚಿತ್ ವೇದೇಶು ಸರ್ವೇಷು ತಥಾ ಇತಿಹಾಸ ಇತಿ ಪೈಂಗೀಷುತೇ ಗತೇ ಜ್ಞಾನಸ್ಯ ಸಾಮ್ಯಮೇವ. ಗತಿಯಿಂದ ಜ್ಞಾನ, ಗತೇ ಜ್ಞಾನದ ಸಾಮ್ಯ ಸಾಮ್ಯತ್ವವು ಪೈಂಗೀಷುತೇ ಪೈಂಗೀಷುತಿಯಿಂದ ಉಂಟಾಗತ್ತೆ. ಆ ಪೈಂಗೀಷುತಿ ಹೀಗೆ ಹೇಳ್ತಾ ಇದೆ, ಸರ್ವೇ ವೇದ ಯುಕ್ತಯ ಸುಪ್ರಮಾಣ, ಸುಪ್ರಮಾಣವಾದ ಎಲ್ಲ ವೇದದ ಯುಕ್ತಿಗಳು ಮಾತುಗಳು ಕೂಡ ಬ್ರಾಹ್ಮಂ ಜ್ಞಾನಂ ಪರಮಾತ್ಮನ ಬಗ್ಗೆ ಬ್ರಹ್ಮ ಬಗ್ಗೆ ಜ್ಞಾನವನ್ನು ಪರಮ ಜ್ಞಾನವನ್ನು ಹೇಳುತ್ತೆ. ಅವನು ತು ಏಕಮೇವ ಅದು ಒಂದನ್ನೇ ಹೇಳುತ್ತೆ, ಅವನು ಏಕನಾದ ಸರ್ವೋತ್ತಮನಾದ ಭಗವಂತ ಅವನನ್ನೇ ಪ್ರಕಾಶಯಂತೆ ಪ್ರಕಾಶಗೊಳಿಸುತ್ತದೆ. ನ ವಿರೋಧ ಕುತಶ್ಚಿತ್ ಅದರಲ್ಲಿ ಎಲ್ಲಿ ಕೂಡ ವಿರೋಧ ಇಲ್ಲವೇ ಇಲ್ಲ. ಒಂದು ಶಾಖೆಯಲ್ಲಿ ಒಂದು ಹೇಳಿದ್ದಾರೆ, ಇನ್ನೊಂದು ಶಾಖೆಯಲ್ಲಿ ಇನ್ನೊಂದು ಹೇಳಿದ್ದಾರೆ ಅಂತ ಇಲ್ಲವೇ ಇಲ್ಲ. ಸರ್ವೇಷು ಯಥಾ ಇತಿಹಾಸ, ಇತಿಹಾಸದಲ್ಲಿಯೂ ಹಾಗೆ ಹೇಳಿದ್ದಾರೆ. ಸೊ ಇತಿಹಾಸದಲ್ಲಿ ಹೇಳಿದ್ದು ನಮಗೆ ಒಂದು ಆಧಾರಭೂತವಾಗಿದೆ. ಇನ್ನೊಂದು ಶಾಖದಲ್ಲಿ ಹೇಳಿದ್ದಾರೆ ಹಾಗೆ ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ನಿಮ್ಗೆ ಸಿಗದೇ ಇದ್ದರು ಎಲ್ಲ ಶಾಖಗಳು ಯಾವ್ದು ಸಿಕ್ಕಿದ್ರು ಅದರಲ್ಲಿ ನೋಡುವಂಥದ್ದು ಇತಿಹಾಸಗಳಿಗೆ ಅನುಗುಣವಾಗಿದೆ. ಆದ್ದರಿಂದ ಇತಿಹಾಸಕ್ಕೂ ವಿರೋಧವಾಗಿರುವ ಇನ್ನೊಂದು ಶಾಖದಲ್ಲಿರುವ ಬೇರೆ ವಿಷಯ ಯಾವುದೋ ಇದೆ ಅಂತ ಹೇಳುವುದು ಟು ಮಚ್ ಆಫ್ ಎ ಸ್ಟ್ರೆಚ್ ಅಂತ ಹೇಳ್ತಾ ಅದಕ್ಕೆ ತತ್ವಪ್ರದೀಪಿಕ ನಾವು ತತ್ವಪ್ರದೀಪಿಕ ತ್ರಿಕೃಪಣಾಚಾರ್ಯ ಮಾಡಿರುವಂಥದ್ದು, ತತ್ವಪ್ರಕಾಶಕ ಟೀಕರಾಯರು ಮಾಡಿರುವಂಥದ್ದು. ಒಂದೊಂದು ಸರಿ ತತ್ವಪ್ರದೀಪಿಕ ಬಹಳ ಸಂಕ್ಷಿಪ್ತವಾಗಿರುತ್ತೆ, ತತ್ವಪ್ರಕಾಶಕ ವಿಸ್ತಾರವಾಗಿರುತ್ತೆ. ಒಂದೊಂದು ಸಾರಿ ತತ್ವಪ್ರದೀಪಿಕ ಬಹಳ ವಿಸ್ತಾರವಾಗಿರುತ್ತೆ, ತತ್ವಪ್ರಕಾಶಕ ಬಹಳ ಸಂಕ್ಷೇಪವಾಗಿರುತ್ತೆ. ಸೊ ಎಲ್ಲ ಒಂದೇ ಎರಡು ಒಂದೇ ರೀತಿಯಲ್ಲಿ ಹೋಗೋದಿಲ್ಲ, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಿದಂತೆ ಇರುತ್ತೆ. ಸೊ ಅದರಿಂದ ಇಲ್ಲಿ ಇದಕ್ಕೆ ತತ್ವಪ್ರದೀಪಿಕ ಬಹಳ ಚಿಕ್ಕದಾಗಿದೆ. ಅದರಿಂದ ಅದನ್ನು ನಾವು ನೋಡೋಣ, ಯಾಕಂದ್ರೆ ಅದು ಹೇಳ್ತಾ ಇದ್ದಾರೆ, ನಚ ಸಗುಣಂ ನಿರ್ಗುಣಂ ಚ ಇತಿ ದ್ವಿವಿಧಂ ಬ್ರಹ್ಮ ವೇದೇಶು ಪ್ರತಿಪಾದ್ಯತ ಇತಿಯಾಹ ನಚು ಕಾಸುಚಿತ್ ಇತಿ ಗತಿಸಾಮಾನ್ಯಾತ್ ಸುಪ್ರಮಾಣಾಹ ಸುಷ್ಟು ಪ್ರಮಾಣಾಹ ಸುಷ್ಟು ಪ್ರಮಾಣಾಂತರ ಸಹಿತಾಹ ಪ್ರಕಾಶಯಂತೆ ಉತ್ಪಾದಯಂತಿ ಗತೇ ಜ್ಞಾನಸ್ಯ ಸಾಮ್ಯಮೇವ ಬ್ರಹ್ಮಜ್ಞಾನಸ್ಯ ಸರ್ವವೇದೇಶು ಸಾಮ್ಯಮೇವ ಗುಣಾನಾಂ ಅನ್ಯಥಾ ಉಕ್ತ್ಯ ಸಾಮ್ಯಂ ನಹಿ ಏಕತ್ರ ಜ್ಞಾನ ಆನಂದ ಆದಿಕಂ ಉಕ್ತ್ವಾ ಅನ್ಯತ್ರ ಅಜ್ಞಾನ ದುಃಖಾದಿ ರೂಪತ್ವಂ ಬ್ರಹ್ಮಣ ಉಚ್ಯತೆ ಅಂತೇಳಿ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ತತ್ವಪ್ರದೇಶದಲ್ಲಿ ಅಂದ್ರೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳುವಂತ ಪ್ರಸಂಗ ಮಾಡ್ತಾರೆ ಕೆಲವು ಜನ, ಆದರೆ ಈ ವಿಧವಾದ ಎರಡು ವಿಧವಾದ ಬ್ರಹ್ಮಗಳು ಎಲ್ಲಿ ವೇದಗಳಲ್ಲಿ ಪ್ರತಿಪಾದಿಸಲ್ಪಡಲಿಲ್ಲ. ನಚ ಸಗುಣಂ ಗುಣಂ ಇತಿ ದ್ವಿವಿಧಂ ಬ್ರಹ್ಮ ನೋಡಿ, ಅದಕ್ಕೆ ಅದ್ವೈತ ಅದ್ವೈತ ಅಂತ ನಾವು ಶಬ್ದಗಳ ಮೇಲೆ ಜಗಳ ಆಗೋದು, ನಿಜವಾಗಿ ಅದ್ವೈತ ದ್ವೈತವಾಗುತ್ತೆ, ದ್ವೈತ ಅದ್ವೈತವಾಗುತ್ತೆ. ಎಲ್ಲವೂ ಒಬ್ಬನೇ ಬ್ರಹ್ಮ ಇದ್ದಾನೆ, ಪರಮಾತ್ಮ ಪರಬ್ರಹ್ಮ ಒಬ್ಬನೇ ಅಂತ ದ್ವೈತ ಸಿದ್ಧಾಂತ ಒಬ್ಬನೇ ಅಂತ ಹೇಳುತ್ತೆ. ಅದು ನಿಜವಾದ ಅದ್ವೈತ ಅಂದ್ರೆ ಶಬ್ದ ಮೂಲ ನಾನ್ ಡ್ಯುಯಲ್ ಅಂದ್ರೆ ಯಾವುದ್ರಲ್ಲಿ ನಾನ್ ಡ್ಯುಯಲ್ ಮಲ್ಟಿಪ್ಲಿಸಿಟಿ ನೋಡಬಾರ್ದಂದ್ರೆ ಭಗವಂತನ ರೂಪಗಳಲ್ಲಿ ಮಲ್ಟಿಪ್ಲಿಸಿಟಿ ನೋಡಬಾರ್ದು, ಅವನ ಎಲ್ಲ ರೂಪಗಳು ಒಂದೇ ಅಂತ ನಾವು ನೋಡ್ಬೇಕು. ಬ್ರಹ್ಮ ಪರಬ್ರಹ್ಮ ಒಬ್ಬನೇ ಪರಬ್ರಹ್ಮ ಅಷ್ಟೇ. ಹಾಗಿರುವಾಗ ಅವರು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತೇಳಿ ಎರಡು ವಿಧವಾದ ಬ್ರಹ್ಮಗಳನ್ನು ವೇದಗಳು ಹೇಳುತ್ತೆ. ಎಲ್ಲಿಯೂ ಈ ವಿಧವಾದ ಡಿವಿಷನ್ ಇಲ್ಲವೇ ಇಲ್ಲ. ನಚ ಸಗುಣಂ ನಿರ್ಗುಣಂ ಚ ಇತಿ ದ್ವಿವಿಧಂ ಬ್ರಹ್ಮ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಎರಡು ಬ್ರಹ್ಮಗಳಲ್ಲೂ ನ ವೇದೇಶು ಪ್ರತಿಪಾದ್ಯತ, ವೇದಗಳಲ್ಲಿ ಪ್ರತಿಪಾದಿಸಲ್ಪಡಲಿಲ್ಲ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಚ ಕಾಸುಚಿತ್ ಶಾಖಾಸು ಅನ್ಯಥಾ ಅನ್ಯಥಾ ಅಂದರೆ ಈ ಒಬ್ಬನೇ ನಿರ್ಗುಣನಾದ ಸರ್ವೋತ್ತಮನಾದ ಬ್ರಹ್ಮ ಒಬ್ಬನೇ ಇದ್ದಾನೆ ಅನ್ನುವುದಕ್ಕೆ ಬೇರೆಯಾಗಿ ಅನ್ಯಥಾ ಉಚ್ಯತೆ ಎಲ್ಲಿ ನಚ ಕಾಸುಚಿತ್ ಎಲ್ಲಿ ಕೂಡ ಹಾಗೆ ಹೇಳಲಿಲ್ಲ. ನೋ ವೇರ್ ಇನ್ ಎನಿ ಶಾಖ ಎನಿಥಿಂಗ್ ಅದರ್ ದನ್ ದಿಸ್ ಒಂದು ಬ್ರಹ್ಮ ಅನ್ನುವುದಕ್ಕೆ ವಿರುದ್ಧವಾಗಿ ಎಲ್ಲಿಯೂ ಹೇಳಲ್ಪಡಲಿಲ್ಲ. ಕಾಸುಚಿತ್ ಅಂದರೆ ಎನಿ ಆಫ್ ದಮ್ ಎನಿ ಆಫ್ ಇಟ್ ಅಂತೀವಿ ನೋಡ್ರಿ. ಕಾಸುಚಿತ್ ಯಾವುದರಲ್ಲಿ ಕೂಡ ಯಾವುದರಲ್ಲಿ ಕೂಡ ಯಾವ ಶಾಖೆಯಲ್ಲಿ ಕೂಡ ಬೇರೆ ರೀತಿಯಲ್ಲಿ ಹೇಳಿಲ್ಲ. ಬೇರೆ ರೀತಿಯಲ್ಲಿ ಅಂದ್ರೆ ಬ್ರಹ್ಮ ಒಬ್ಬನೇ ಅಂತ ಹೇಳುವುದಕ್ಕೆ ವಿರುದ್ಧವಾದ ರೀತಿ. ಬ್ರಹ್ಮ ಎರಡು ಬ್ರಹ್ಮಗಳಿದ್ದಾರೆ ಅನ್ನೋದು ಅನ್ಯಥಾ ವಾಕ್ಯ ಇದು. ಎರಡು ಬ್ರಹ್ಮಗಳಿದ್ದಾರೆ, ಒಬ್ಬನು ಸಗುಣ ಬ್ರಹ್ಮ ಒಬ್ಬನು ನಿರ್ಗುಣ ಬ್ರಹ್ಮ. ಹಾಗೆ ಎಲ್ಲಿ ಕೂಡ ಪ್ರತಿಪಾದನೆ ಮಾಡಲ್ಪಡಲಿಲ್ಲ. ಅದಕ್ಕಾಗಿ ಹೊರಟಿರುವಂತಹ ಸೂತ್ರ ಇದು ಕರಿಸಾಮಾನ್ಯ ಓಂ. ಇದು ಸೂತ್ರ ಹೊರಟಿದೆ. ಇದು ಹೇಳ್ತಾರೆ, ಇಲ್ಲಿ ಕೋಟ್ ಮಾಡಿ ಪಂಗಿಷ್ಠಿಯ ವಾಕ್ಯಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಗತಿ ಸಾಮಾನ್ಯ ಅಂತ ಹೇಳಿದಾಗ ಸರ್ವೇ ಗತೇಹೇ ಗತಿ ಸಾಮಾನ್ಯಾತ್ ಗತೇಹೇ ಜ್ಞಾನಸ್ಯ ಸಾಮ್ಯಮೇವ ಬ್ರಹ್ಮಜ್ಞಾನಸ್ಯ ಸರ್ವವೇದೇಶು ಸಾಮ್ಯಮೇವ. ಗತಿ ಸಾಮಾನ್ಯ ಅನ್ನುವ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ ಗತಿ ಅಂದ್ರೆ ಜ್ಞಾನ ಅಂತ. ಗತೇಹೇ ಷಷ್ಠಿ ತತ್ಪುರುಷ ಏಕವಚನ. ಜ್ಞಾನಸ್ಯ ಗತೇಹೇ ಅಂದ್ರೆ ಜ್ಞಾನಸ್ಯ ಅಂತ ಅರ್ಥ. ಜ್ಞಾನದ ಸಾಮ್ಯಮೇವ ಅಂದರೆ ಏನು? ಜ್ಞಾನ ಏಕರೀತಿಯ ಒಂದೊಂದು ಕಡೆ ನಾವು ನೋಡಿದಂತೆ ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ನಾವು ಯಾವ್ದು ನೋಡಿದೆವು ಗೀತೆಯಲ್ಲಿ, ಅದೇ ವ್ಯವಸಾಯಾತ್ಮಿಕವಾದ ಬುದ್ಧಿ ಒಂದೇ ಒಂದು. ಆದ್ದರಿಂದ ಅದು ಸುಪ್ರಮಾಣಾಹ ಸುಪ್ರಮಾಣಗಳು ಅಂದರೆ ಸುಷ್ಟು ಚೆನ್ನಾಗಿ ಸರಿಯಾಗಿರುವಂತಹ ಪ್ರಮಾಣಗಳು. ಸುಷ್ಟು ಪ್ರಮಾಣಂ ಅವೆಲ್ಲ ಸರಿಯಾದ ಪ್ರಮಾಣಗಳು ನೋಡಿದಾಗ ಸರ್ವೇ ವೇದ ಯುಕ್ತೇಹ ಸುಪ್ರಮಾಣ, ಎಲ್ಲ ವೇದಗಳ ಮಾತುಗಳೆಲ್ಲವೂ ಕೂಡ ಸರಿಯಾದ ಪ್ರಮಾಣಗಳೇ ಆಗಿವೆ. ಸರಿಯಾದ ಪ್ರಮಾಣಗಳಾಗಿ ಬ್ರಾಹ್ಮಂ ಜ್ಞಾನಂ ಪರಮಂ, ಸರ್ವೋತ್ತಮನಾದ ಪರಮಾತ್ಮನ ಜ್ಞಾನವನ್ನು ಸರಿಯಾದ ಜ್ಞಾನವನ್ನೇ ಪ್ರಕಾಶಗೊಳಿಸುತ್ತೆ. ಪ್ರಕಾಶಯಂತೆ ಅಂದರೆ ಪ್ರಕಾಶಯಂತೆ ನ ವಿರೋಧ, ಪ್ರಕಾಶಯಂತೆ ಉತ್ಪಾದಯಂತಿ ಹುಟ್ಟಿಸುತ್ತೆ. ಏನು? ಒಂದೇ ಸರಿಯಾದ ಜ್ಞಾನವನ್ನೇ ಹುಟ್ಟಿಸುತ್ತೆ. ನ ವಿರೋಧ ಯಾವ ವಿರೋಧವೂ ಕುತಶ್ಚಿತ್ ವೇದೇಶು ವೇದದ ಯಾವ ಶಾಖೆಗಳಲ್ಲಿ ಕೂಡ ಯಾವ ವಚನಗಳಲ್ಲಿ ಬಿಟ್ಟಿನ ಒನ್ ಪಾರ್ಟ್ ಆಫ್ ದ ವೇದ ಅಂಡ್ ಅನದರ್ ಪಾರ್ಟ್ ಆಫ್ ದ ವೇದ ಅದಕ್ಕೆ ಕಾಂಟ್ರಡಿಕ್ಷನ್ ಬಂತು ಅನ್ನುವುದು ಇಲ್ಲವೇ ಇಲ್ಲ. ನೋ ವೇರ್ ಸಚ್ ಕಾಂಟ್ರಡಿಕ್ಷನ್ ಅರೈಸಸ್. ಅಷ್ಟೇ ಅಲ್ಲದೆ ಸರ್ವೇಶು ತಥಾ ಇತಿಹಾಸ ಇತಿ, ಹಾಗೆ ಎಲ್ಲ ವೇದಗಳು ಒಂದನ್ನೇ ವಿಷಯವನ್ನು ಹೇಳಿದಂತೇನೆ ಇತಿಹಾಸವು ಇತಿಹಾಸಗಳು ಕೂಡ ಮಹಾಭಾರತ ರಾಮಾಯಣ ಎರಡು ಇತಿಹಾಸಗಳು ಕೂಡ ವೇದಾನುಸಾರಿಯಾದ ವಚನಗಳನ್ನೇ ಹೇಳುತ್ತೆ ಹೊರತು ವೇದ ವಿರುದ್ಧವಾದ ವಚನಗಳನ್ನು ಹೇಳುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರಮಾಣಾಂತರ ಸಹಿತ ಪ್ರಕಾಶಯಂತೆ ಉತ್ಪಾದಯಂತಿ ಗತೇಹೇ ಅಂದರೆ ಜ್ಞಾನದ ಜ್ಞಾನಸ್ಯ ಸಾಮ್ಯಮೇವ ಬ್ರಹ್ಮಜ್ಞಾನಸ್ಯ ಸರ್ವವೇದೇಶು ಸಾಮ್ಯಮೇವ. ಬ್ರಹ್ಮಜ್ಞಾನ ಎಲ್ಲ ವೇದಗಳಲ್ಲಿಯೂ ಒಂದೇ ರೀತಿಯಲ್ಲಿ ಹೊರಟಿದೆ. ಗುಣಾನಾಂ ಅನ್ಯಥಾ ಉಕ್ತ್ಯ ಭಗವಂತನ ಗುಣಗಳನ್ನು ಬೇರೆ ರೀತಿಯಲ್ಲಿ ಗುಣಾನಾಂ ಅನನ್ಯಥಾ ಉಕ್ತ್ಯ ಅಂದರೆ ಅನ್ಯಥಾ ಉಕ್ತಿ ಇಲ್ಲ, ಗುಣಗಳಿಗೆ ಅನನ್ಯಥಾ ಅಂದರೆ ರಾಂಗ್ ವೇ, ಅನನ್ಯಥಾ ಅಂದರೆ ನಾಟ್ ಎ ರಾಂಗ್ ವೇ, ಒನ್ ವೇ ಓನ್ಲಿ, ಕರೆಕ್ಟ್ ವೇ ಓನ್ಲಿ. ಭಗವಂತನ ಗುಣಗಳಿಗೆ ಅನನ್ಯಥಾ ಉಕ್ತಿಯ ಅನ್ಯಥಾ ಉಕ್ತಿ ಇಲ್ಲದೆ ಅನನ್ಯಥಾ ಉಕ್ತಿಯಿಂದಲೇ ಸಾಮ್ಯತ್ವವನ್ನು ಹೇಳಿದ್ದಾರೆ. ಅದಕ್ಕೆ ಕಾಶಿತ್ ಸಾಕಾಶು ಅನ್ಯಥಾ ಉಚ್ಯತೆ ನ ಅನ್ಯಥಾ ಉಚ್ಯತೆ ಅಂತಿದೆ ನೋಡ್ರಿ ಸೂತ್ರ ಭಾಷೆಯಲ್ಲಿ. ಅದನ್ನೇ ತತ್ವಪ್ರತಿಪಕದಲ್ಲಿ ನ ಅನ್ಯಥಾ ಅನ್ನೋದನ್ನು ಒಟ್ಟಿಗೆ ಸೇರಿಸಿ ಅನನ್ಯಥಾ ಉಕ್ತಿಯ ನ ಅನ್ಯಥಾ ಉಚ್ಯತೆ ಅಂದರೆ ಅನನ್ಯಥಾ ಉಕ್ತಿಯ ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ನಹಿ ಏಕತ್ರ ಜ್ಞಾನಾನಂದ ಆದಿಕಂ ಉಕ್ತ್ವ. ಒಂದು ಕಡೆ ಭಗವಂತ ಜ್ಞಾನಾನಂದ ಪೂರ್ಣನಾಗಿದ್ದಾನೆ ಅಂತ ಹೇಳಿ ಇನ್ನೊಂದು ಕಡೆ ಭಗವಂತ ದುಃಖಾದಿ ರೂಪಗಳಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅಲ್ವಾ. ಹಾಗೆ ಭಗವಂತ ಸರ್ವಗುಣ ಸಂಪೂರ್ಣ ಅಂತ ಒಂದು ಕಡೆ ಹೇಳಿ ಭಗವಂತ ಯಾವ ಗುಣಗಳು ಇಲ್ಲದವನು ಅಂತ ಇನ್ನೊಂದು ಕಡೆ ಬರಬಾರದು. ಅದೇ ನಿರ್ಗುಣ ಅಂತ ಬಂದಾಗ ಇದು ನೋಡ್ರಿ, ಯಾಕಂದ್ರೆ ಸಗುಣ ನಿರ್ಗುಣ ಎರಡು ಹೇಳ್ತಿ, ಅದು ಎರಡು ವಿಧವಾದ ಬ್ರಹ್ಮಗಳಿಗಲ್ಲ, ಅವನೇ ಸರ್ವಗುಣ ಸಂಪೂರ್ಣನೂ ಹೌದು ನಿರ್ಗುಣನೂ ಹೌದು. ಯಾಕೆ ಅಂದರೆ ಗುಣ ಶಬ್ದಕ್ಕೆ ಮೋರ್ ದ್ಯಾನ್ ಒನ್ ಮೀನಿಂಗ್. ಗುಣ ಅಂತ ಹೇಳಿದಾಗ ಓ ಗುಣ ಅಂದ್ರೆ ಒಂದೇ ಶಬ್ದ ಒಂದೇ ಅರ್ಥ ಒನ್ ವರ್ಡ್ ಒನ್ ಮೀನಿಂಗ್ ಅಷ್ಟೇ ಅಂತ ನಾವು ಅನ್ಕೋಬಾರದು ಕಾಂಟೆಕ್ಚುಯಲ್ ಆಗಿ. ಯಾಕಂದ್ರೆ ಅದು ಎಲ್ಲ ಕಡೆ ಪ್ರಯೋಗಗಳಲ್ಲಿ ಇರುವಂಥದ್ದು. ಗುಣಶಬ್ದಕ್ಕೆ ವಿಂಟಿ ಧನುಸ್ಸಿನ ಜ್ಯಾ ಯಾವುದಿದು ಧಾರಕ್ಕೆ ಅದಕ್ಕೂ ಕೂಡ ಗುಣ ಅಂತ ಕರೀತಾರೆ. ಗುಣ ಅಂದರೆ ಅನೇಕ ಅರ್ಥಗಳಿವೆ. ಆದರೆ ಇಲ್ಲಿ ಶಾಸ್ತ್ರದಲ್ಲಿಯೇ ನಿರ್ಗುಣ ಸಗುಣ ಅಂತ ಭಗವಂತನನ್ನು ಹೇಳಿದಾಗ ಎರಡು ಬೇರೆವೆ, ಅವನು ಸರ್ವಗುಣ ಸಂಪೂರ್ಣ ಅಂತ ಹೇಳಿದಾಗ ಬರುವ ಗುಣವು, ನಿರ್ಗುಣ ಅಂತ ಹೇಳಿದಾಗ ಬರುವ ಗುಣವು ಒಂದೇ ಶಬ್ದ ಆದರೂ ಎರಡು ಬೇರೆ ಬೇರೆ ಅರ್ಥಗಳು. ನಿರ್ಗುಣ ಅಂದರೆ ಪ್ರಾಕೃತ ಗುಣಗಳು ಎಲ್ಲದವನು, ಅಲ್ಲಿ ಗುಣ ಶಬ್ದಕ್ಕೆ ಪ್ರಾಕೃತ ಗುಣ ಅಂತ ಅರ್ಥ. ಸರ್ವಗುಣ ಸಂಪೂರ್ಣ ಅಂದರೆ ಸರ್ವ ಪ್ರಾಕೃತ ಗುಣಗಳಿಂದಿದ್ದಾನೆ ಅಂತ ಅರ್ಥ ಅಲ್ಲ. ಸರ್ವ ಪ್ರಾಕೃತ ಗುಣ ಸರ್ವಗುಣ ಸಂಪೂರ್ಣ, ಅವನಿಗೆ ಅನೇಕ ಗುಣಗಳಿವೆ, ಕಲ್ಯಾಣಾತ್ಮಕವಾದ ಗುಣಗಳು. ಕಲ್ಯಾಣಾತ್ಮಕವಾಗಬೇಕಂದ್ರೆ ಅದು ಅಪ್ರಾಕೃತವೇ ಆಗಬೇಕು, ಯಾಕಂದ್ರೆ ಪ್ರಾಕೃತವಾದ ಗುಣಗಳೆಲ್ಲವೂ ಕೂಡ ಪ್ರಕೃತಿ ಸಂಬಂಧವಾದ್ದರಿಂದ ನಾಶ ಆಗೋಕ್ಕೆ, ವಿಕಾರಗೊಳ್ಳಕ್ಕೆ ಅವಕಾಶ ಇದೆ. ನಾಶವಾಗಬಾರದು, ವಿಕಾರವಿರಬಾರದು ಅಂದ್ರೆ ಅದು ಪ್ರಾಕೃತವಾದ ಗುಣ ಎಲ್ಲಕ್ಕಿಲ್ಲ, ಅಪ್ರಾಕೃತ ಗುಣವೇ ಆಗಬೇಕು. ಆದ್ದರಿಂದ ಸರ್ವಗುಣ ಸಂಪೂರ್ಣ ಅಂತ ಹೇಳಿದಾಗ ಅಲ್ಲಿ ಬರುವ ಗುಣ ಶಬ್ದಕ್ಕೆ ಕಲ್ಯಾಣ ಗುಣಗಳು ಅಂತಲೇ, ಅಂದ್ರೆ ಕಲ್ಯಾಣ ಗುಣಗಳಂದ್ರೆ ಪ್ರಾಕೃತವಾದ ಗುಣಗಳಲ್ಲ, ಒಂದು ಅಂಡ್ ಜ್ಞಾನ ಆನಂದ ಇತ್ಯಾದಿ ಗುಣಗಳು. ಅಪ್ರಾಕೃತವಾದ ಜ್ಞಾನಾನಂದಾದಿ ಗುಣಗಳು ಯಾರಲ್ಲಿ ಇದೆಯೋ ಅವನು ಸರ್ವಗುಣ ಸಂಪೂರ್ಣನಾಗಿದ್ದಾನೆ, ಅವನು ನಿರ್ಗುಣನೂ ಆಗಿದ್ದಾನೆ. ಅಂದ್ರೆ ಅಲ್ಲಿ ಸರ್ವಗುಣ ನೋಡಿ, ಆಕ್ಚುಲ್ ಆಗಿ ಎರಡೂ ಒಟ್ಟಿಗೆ ಹೋಗುತ್ತೆ. ಯಾಕಂದ್ರೆ ಎಲ್ಲ ಕಲ್ಯಾಣ ಗುಣಗಳಿರಬೇಕಂದರೆ ಪ್ರಾಕೃತ ಗುಣಗಳಿರಬಾರದು, ಪ್ರಾಕೃತ ಗುಣಗಳು ವಿಕಾರವನ್ನು ಕೊಡುವಂಥದ್ದು. ಆದ್ದರಿಂದ ಇಟ್ ಗೋಸ್ ವಿತ್ ದಟ್, ಕಲ್ಯಾಣ ಗುಣ ಸಂಪೂರ್ಣತ್ವ ಅನ್ನುವುದರಲ್ಲಿ ಪ್ರಾಕೃತ ನಿರ್ಗುಣತ್ವ ಅನ್ನುವುದು ಕೂಡ ಒಳಗೊಂಡಿದೆ. ಅದು ದೇ ಹ್ಯಾಸ್ ಟು ಬಿ, ಬಿಕಾಸ್ ಪ್ರಾಕೃತ ಗುಣತ್ವ ಈಸ್ ವಿಕಾರ. ಎಲ್ಲ ಗುಣಗಳಿಂದ ಕಲ್ಯಾಣ ಗುಣಗಳಿದೆ ಅಂದ್ರೆ ವಿಕಾರವಿಲ್ಲ ಅಂತಾನು ಅರ್ಥ. ಎಲ್ಲ ಆಸ್ಪಿಷಿಯಸ್ ಕ್ವಾಲಿಟೀಸ್, ವಾಟ್ ಈಸ್ ದ ಆಸ್ಪಿಷಿಯಸ್ನೆಸ್? ನಾವು ಇಂಗ್ಲಿಷ್ನಲ್ಲಿ ಆಸ್ಪಿಷಿಯಸ್ ಆಸ್ಪಿಷಿಯನ್ ಟ್ರಾನ್ಸ್ಲೇಟ್, ಏನು ಆಸ್ಪಿಷಿಯಸ್? ಬಿಕಾಸ್ ಅದಕ್ಕಿಂತ ಒಂದು ಒಳ್ಳೆ ಶಬ್ದ ಸಿಗಲಿಲ್ಲ, ಅದಕ್ಕೆ ನಾವು ಪ್ರಯೋಗ ಮಾಡ್ತೇವೆ ಆಸ್ಪಿಷಿಯಸ್ ಅಂತೇಳಿ, ಬಿಕಾಸ್ ವಿ ಡೋಂಟ್ ನೋ ಎ ಬೆಟರ್ ವರ್ಡ್. ಆದರೆ ನಿಜವಾದ ಅರ್ಥ ಕಲ್ಯಾಣ ಗುಣಗಳನ್ನುವುದಕ್ಕೆ ಅಪ್ರಾಕ್ಸಿಮೇಟ್ ಮೀನಿಂಗ್ ಅದೇ ಅಷ್ಟೇ. ನಾವು ಹೇಳುವಂಥದ್ದು ಇಂಗ್ಲಿಷ್ನಲ್ಲಿ ಹೇಳುವಂಥದ್ದು ಕಲ್ಯಾಣ ಗುಣಗಳು ಆಸ್ಪಿಷಿಯಸ್ ಕ್ವಾಲಿಟೀಸ್ ಅನ್ನೋದು ಅಪ್ರಾಕ್ಸಿಮೇಟ್ ಮೀನಿಂಗ್, ಬೇರೆ ಯಾವುದು ಸಿಗ್ತಾ ಇಲ್ಲ, ಅದೇ ಆಸ್ಪಿಷಿಯಸ್ ಕ್ವಾಲಿಟೀಸ್ ಅಂತೀವಿ. ಬಟ್ ಆಳಕ್ಕೆ ನೋಡಿದರೆ ನೆಗೆಟಿವಿಟಿ ಯಾವುದು ಇರಬಾರದು, ಎಲ್ಲ ಪಾಸಿಟಿವಿಟಿ ಇರಬೇಕು, ಅಂಥದ್ದು ಕಲ್ಯಾಣ ಗುಣಗಳು. ಆಸ್ಪಿಷಿಯಸ್ ಶುಭ ಗುಣಗಳಷ್ಟೇ, ಓಕೆ ಶುಭ ಇರಬಹುದು, ಬಟ್ ಇಟ್ ಡಸಂಟ್ ಎಕ್ಸಾಕ್ಟ್ಲಿ ಎಕ್ಸ್ಪ್ಲೈನ್. ಎಲ್ಲ ಪಾಸಿಟಿವ್ ಕ್ವಾಲಿಟೀಸ್ ಇರಬೇಕು, ಯಾವ ನೆಗೆಟಿವ್ ಕ್ವಾಲಿಟಿ ಇರಬಾರದು ಅನ್ನೋದು ಆಸ್ಪಿಷಿಯಸ್ನಲ್ಲಿ ಅಷ್ಟು ಸ್ಪಷ್ಟತ್ವೇನ ಅರ್ಥ ಪೂರ್ಣವಾಗಿ ಬರೋದಿಲ್ಲ. ಅದು ಕಲ್ಯಾಣ ಗುಣಗಳಂದಾಗ ಅದು ದಟ್ ಇಂಪ್ಲೈಸ್ ಏನಂತ ಹೇಳಿದ್ರೆ ನೆಗೆಟಿವ್ ಯಾವುದೂ ಇಲ್ಲ, ಪಾಸಿಟಿವ್ ಎಲ್ಲವೂ ಇದೆ, ಅಂಥದ್ದೇ ಕಲ್ಯಾಣ ಗುಣಗಳಂತ ಕರೆಯಲ್ಪಡುತ್ತೆ. ಆದ್ದರಿಂದ ಸರ್ವಗುಣ ಸಂಪೂರ್ಣ ಅನ್ನುವಾಗ ಅರ್ಥ ಬೇರೆ, ಗುಣ ರಹಿತ ನಿರ್ಗುಣ ಅಂತ ಹೇಳಿದಾಗ ಅಲ್ಲಿ ಬರುವ ಅರ್ಥ ಆ ಗುಣ ಶಬ್ದಕ್ಕೆ ಅರ್ಥ ಬೇರೆ. ಸೊ ಅದನ್ನೇ ತತ್ವಪ್ರಕಾಶೆಯಲ್ಲಿ ಟೀಕಾರ ಹೇಳ್ತಾರೆ, ನಾನು ಅಸ್ತು ಏವಂ ನಿರ್ಗುಣಸ್ಯ ವಾಚ್ಯತ್ವ ಉಪತ್ತವು ಯುಕ್ತಂ ತಸ್ಯ ಕಾರಣತ್ವೇನ ಶಾಸ್ತ್ರಯೋನಿತ್ವ. ಶಾಸ್ತ್ರಯೋನಿತ್ವ ಇವೆಲ್ಲ ಯಾವ್ದು ಹೇಳಿದೋ, ನಿರ್ಗುಣನಾದ ಪರಬ್ರಹ್ಮ ಅದು ಅಂತ ನೀವು ಹೇಳುವಾಗ, ಅಸ್ತು ಏವಂ ನಿರ್ಗುಣಸ್ಯ ವಾಚ್ಯತ್ವ ಉಪಪತ್ತೌ ಯುಕ್ತಂ ತಸ್ಯ ಕಾರಣತ್ವೇನ ಶಾಸ್ತ್ರಯೋನಿತ್ವಂ. ನಮಗೆ ನಿರ್ಗುಣ ಬ್ರಹ್ಮ ಶಾಸ್ತ್ರ ಯೋನಿತ್ವದಲ್ಲಿ ಬರುವಂಥದ್ದಾಗಿದೆ, ಅದು ನಿಮಗೆ ತಚ್ಚ ಪ್ರಸಿದ್ಧ ಸಾಕಾಶು ಉಪಕ್ರಮಾದಿ ವಿಚಾರೇ ಅಸ್ತು ಬ್ರಹ್ಮಣ. ಬ್ರಹ್ಮನ ಬಗ್ಗೆ ಉಪಕ್ರಮ ಉಪಸಂಹಾರ ಇತ್ಯಾದಿಗಳನ್ನು ಇಟ್ಟುಕೊಂಡು, ತಾತ್ಪರ್ಯಲಿಂಗಗಳಿಟ್ಟುಕೊಂಡು ಪ್ರಸಿದ್ಧ ಶಾಖೆಗಳಲ್ಲಿ ಏನು ಹೇಳಿದ್ದಾರೋ ಅದು ಕಾರಣತ್ವೇನ, ಅದೆಲ್ಲ ಸಗುಣ ಬ್ರಹ್ಮನಿಗೆ ಸಂಬಂಧಪಟ್ಟದ್ದು. ಅಪ್ರಸಿದ್ಧ ಶಾಖಾಶು ಪುನಃ ಅನ್ಯ ಅಪಿ ಕಾರಣತೆಯ ಉಚ್ಯತಾಂ, ಅಂದರೆ ಪ್ರಸಿದ್ಧವಾಗದೇ ಇರುವ ಶಾಖೆಗಳು, ಇಲ್ಲ ನಮಗೆ ಸಿಗದೇ ಇರುವಂತಹ ಶಾಖೆಗಳು ಯಾವುದಿದೋ ಅಲ್ಲಿ ಕಾರಣಭೂತನಾದ ಇನ್ನೊಂದು ಬ್ರಹ್ಮ ನಾವು ಚಿಂತನೆ ಮಾಡಬಹುದು. ತಾಸಾಂ ಅನಂತ್ಯೇನ ಅನಿಶ್ಚಯಾದಿತ್ಯತಃ ಅನಂತ ವೈ ವೇದ, ವೇದಗಳು ಅನಂತವಾಗಿದೆ ಅಂತ ಹೇಳಿದಾಗ ನಮಗೆ ಸಿಗದೇ ಇರುವಂತಹ ವೇದಶಾಖೆಗಳು ತುಂಬಾ ಇದೆ, ಆದ್ದರಿಂದ ಅನಂತ್ಯವಾಗಿದೆ, ಆದ್ದರಿಂದ ನಿಶ್ಚಯ ಇಲ್ಲ ನಮ್ಗೆ ಅಲ್ಲಿ ಏನಿದೋ ಗೊತ್ತಿಲ್ಲ. ವಿ ಡೋಂಟ್ ನೋ, ಅನಿಶ್ಚಯ ಅಂದ್ರೆ ನಿಶ್ಚಯವಿಲ್ಲ, ವಿ ಡೋಂಟ್ ನೋ, ವಿ ಆರ್ ನಾಟ್ ಶ್ಯೂರ್, ಗ್ಯಾರಂಟಿ ಇಲ್ಲ. ಆ ಶಾಖೆ ನಮ್ಗೆ ಸಿಗದೇ ಇರುವ ಶಾಖೆಗಳು ಏನಿದೋ ಅದು ನಿಶ್ಚಯ ಇಲ್ಲ, ಆದ್ದರಿಂದ ನಾವು ಹಾಗೆ ಹೇಳ್ತೀವಿ ನಚ ಸಗುಣಂ ನಿರ್ಗುಣಂ ಚೈತಿ ದ್ವಿಧಂ ಬ್ರಹ್ಮ. ಸೊ ಅದರಿಂದ ಸಗುಣ ನಿರ್ಗುಣ ಅನ್ನೋದು ಎರಡು ಬ್ರಹ್ಮಗಳಿದೆ ಅದು ಇದೆ ಅಂತ ಹೇಳಿದ್ರೆ ಇಲ್ಲ, ಹಾಗೆ ಇಲ್ಲ ಅಂತೇಳಿ ಪೈಂಗೀಶಿತಿಯ ವಾಕ್ಯವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಅದರಿಂದ ತತ್ರ ಹೇತು ಆಕಾಂಕ್ಷಾಯಾಂ ಸೂತ್ರಂ ಉಪನ್ಯಸ್ಯ ವ್ಯಾಚಷ್ಟೇ ಗತಿ ಇತಿ ಸರ್ವೇ ವೇದಾಃ ಸುಷ್ಟು ಪ್ರಮಾಣಂ. ಸುಷ್ಟು ಅಂದ್ರೆ ಶುಭ ಮಂಗಳಕರವಾದ ಸರಿಯಾದಂತಹ ಕರೆಕ್ಟ್ ಆಗಿರುವಂತಹ ಶುದ್ಧವಾಗಿರುವಂತಹ ಸರಿಯಾಗಿರುವಂತಹ ಪ್ರಮಾಣ ಮೂಲಭೂತಂ ಯಾಸಾಂ ತಾ ಯುಕ್ತ ಯಾವುದಕ್ಕೆ ಅಂತಹದ್ದಿದೆಯೋ ಆ ಯುಕ್ತಿಗಳೆಲ್ಲವೂ ಕೂಡ ಇತಿಹಾಸಶ್ಚ ಇತಿಹಾಸವೂ ಕೂಡ ಬ್ರಹ್ಮ ವಿಷಯಂ ಏಕವಿಧಮೇವ ಜ್ಞಾನಂ ಉತ್ಪಾದಯಂತಿ. ಬ್ರಹ್ಮ ಪರಮಾತ್ಮನ ವಿಷಯದಲ್ಲಿ, ಬ್ರಹ್ಮ ವಿಷಯದಲ್ಲಿ ಒಂದನ್ನೇ ಹೇಳುತ್ತೆ, ಒಂದು ವಿಧವಾದ ಜ್ಞಾನವನ್ನೇ ಪ್ರತಿಪಾದನೆ ಮಾಡುತ್ತೆ. ನ ಪುನಃ ವೇದಾದಿಷು ಕಶ್ಚಿತ್ ವಿರೋಧ ಅಷ್ಟು, ಯಾಕಂದ್ರೆ ವೇದಾದಿಗಳಿಗೆ ನಮ್ಗೆ ಸಿಗದೇ ಇರೋದ್ರಲ್ಲಿ ಇರ್ಬೋದು, ಈಗ ಸಿಕ್ಕಿದ್ರಲ್ಲಿ ಹೀಗಿರ್ಬೋದು, ಸಿಗದೇ ಇರೋದ್ರಲ್ಲಿ ಅಂದ್ರೆ ಆ ವೇದಗಳಲ್ಲಿ ವಿರೋಧ ಬಂದಂತೆ ಆಗತ್ತೆ. ವೇದಗಳಲ್ಲಿ ವಿರೋಧ ಪರಸ್ಪರ ವಿರೋಧ ಬರೋದಿಲ್ಲ, ಅದಕ್ಕೆ ಸಿಗದೇ ಇರೋದ್ರಲ್ಲಿ ಏನನ್ನ ಇರಬಹುದು ಅಂತ ನಾವು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ವೇದಗಳನ್ನ ಕಶ್ಚಿತ್ ವಿರೋಧ ಅಸ್ತಿ, ಯಾವ ವಿರೋಧವೂ ಇಲ್ಲ ವೇದಗಳಲ್ಲಿ. ಶ್ರುತ್ಯ ಸ್ವಯಮೇವ ಸರ್ವಶಾಖಾದಿ ಉತ್ಪಾದ್ಯ ಜ್ಞಾನಸ್ಯ ಏಕವಿಧತ್ವ ಕಥನಾತ್ ನ. ಸರ್ವಶಾಖಾದಿ ಉತ್ಪಾದ, ಎಲ್ಲ ಶಾಖೆಗಳಲ್ಲಿಯೂ ನಮಗೆ ಹುಟ್ಟಿ ಬರುವಂತಹ ಯಾವ ಜ್ಞಾನವಿದೆಯೋ ಅದು ಒಂದನ್ನೇ ಹೇಳತ್ತೆ. ಕಾಸು ಶಾಖಾಸು ಯಾವ ವಿಧವಾದ ಶಾಖೆಗಳಲ್ಲಿ ಕೂಡ ಅನ್ಯತಾ ಉಚಿತೆ ಇತ್ಯರ್ಥ. ಅನ್ಯತಾ ಹೇಳುತ್ತೆ ಅಂತ ಇಲ್ಲ, ನ ಅದು ಕಥನಾತ್ ನ ಕಾಸುಚಿತ್ ಶಾಖಾಸು ಅನ್ಯಥಾ ಉಚಿತ ಇತ್ಯರ್ಥ. ನ ಅನ್ನೋದು ನ ಅನ್ಯಥಾ ಉಚಿತ. ಏವಂ ಬ್ರಹ್ಮಣ ಅವಾಚ್ಯತ್ವ ನಿರಾಕೃತ್ಯ ತದೇವ ಶಾಸ್ತ್ರ ಯೋನಿತ್ವ ಯೋನಿ ಇತಿ ಯುಕ್ತಂ. ಅಂದ್ರೆ ಈ ವಿಧವಾಗಿ ಪರಬ್ರಹ್ಮನ ವಿಷಯದಲ್ಲಿ ಅವಾಚ್ಯತ್ವವನ್ನು ನಿರಾಕರಣ ಅಂದ್ರೆ ಅವನು ಹೇಳಕ್ಕಾಗೋದಿಲ್ಲ, ಅವನ ಬಗ್ಗೆ ಹೇಳಕ್ಕಾಗೋದಿಲ್ಲ ಅಂತ ಹೇಳೋದಿಲ್ಲ. ಅವನ ಬಗ್ಗೆ ಹೇಳಕ್ಕಾಗತ್ತೆ, ಪರಮಾತ್ಮನ ಶಬ್ದಗಳಿಂದ ತಿಳಿಯಬಹುದು. ಅಲ್ಲ, ಎಲ್ಲ ಶಾಖಗಳು ಒಂದನ್ನೇ ಹೇಳುತ್ತೆ, ಅದನ್ನೇ ಶಾಸ್ತ್ರ ಯೋನಿತ್ವ ಹೇಳುತ್ತೆ. ಶಾಸ್ತ್ರ ಯೋನಿತ್ವ ಅಂತ ಹೇಳುವಾಗನು ಅದೇ ಎಲ್ಲ ಶಾಸ್ತ್ರಗಳ ಮೂಲಭೂತವಾದ ಅಂಶ ಪರಮಾತ್ಮ ಸರ್ವೋತ್ತಮನಾದ ಭಗವಂತನ ಬಗ್ಗೆ ಹೇಳುವಂಥದ್ದು ಅನ್ನೋದನ್ನೇ ಇದು ಗತಸಾಮಾನ್ಯ ಅನ್ನೋ ತಿಳಿಸ್ಕೊಡುತ್ತೆ. ಅದಾದ ಮೇಲೆ ಶ್ರುತತ್ವಾಚ ಅನ್ನೋದು ಅಲ್ಲಿ ಹೇಳುವಾಗ ಅಲ್ಲಿ ತಗೊಳ್ತಾರೆ ಏನಂತ ಹೇಳಿದ್ರೆ, ಶ್ವೇತಾಶ್ವತರ ಉಪನಿಷತ್ನ ವಾಕ್ಯ ತಗೊಂಡು ಅಲ್ಲಿ ಆತ್ಮ ಅನ್ನೋದು ನಿರ್ಗುಣ, ಅಲ್ಲಿ ನಿರ್ಗುಣ ಶಬ್ದ ಬಂತು ನೋಡ್ರಿ. ಅಂದ್ರೆ ಇದು ಯಾವುದೋ ಸಗುಣ ಬ್ರಹ್ಮನ ಬಗ್ಗೆ ಹೇಳುತ್ತೆ, ನಿರ್ಗುಣ ಬ್ರಹ್ಮ ಬಗ್ಗೆ ಅಲ್ಲ ಅಂತ ನೀವು ಹೇಳ್ತೀರಿ, ನಿರ್ಗುಣ ಶಬ್ದ ಪ್ರಯೋಗ ಮಾಡಿದ್ದ ನೋಡ್ರಿ ಅಂತೇಳಿ ಆ ಶ್ವೇತಾಶ್ರತರ ಉಪನಿಷತ್ತಿನ ವಾಕ್ಯವನ್ನು ಹೇಳುತ್ತ, ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತ ಅಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಇತಿ ಅಂತೇಳಿ ಭಗವಂತನ ಒಂದೊಂದು ವಿಶೇಷಣಗಳನ್ನು ಹೇಳ್ತಾ ಇದ್ದಾರೆ. ಅದನ್ನು ಸಂಕ್ಷೇಪವಾಗಿ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅರ್ಥಗಳನ್ನು ನೋಡೋಣ. ಬಟ್ ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಇಲ್ಲಿ ತತ್ವ ಪ್ರದೀಪಿಕೆಯಲ್ಲಿ ತಿರುಕೃಪಣದಾಚಾರ್ಯ ವಿಸ್ತಾರವಾಗಿ ಒಂದು 6-7 pages ಇಲ್ಲಿ ಹೇಳಿದ್ದಾರೆ ಇಲ್ಲಿ ತಿರುಕೃಪ ಪಂಡಿತಾಚಾರ್ಯರು. ಆದರೆ ಟೀಕಾರಾಯರು ಇಲ್ಲಿ ಸಂಕ್ಷೇಪವಾಗಿ ಲೆಸ್ ದಾನ್ ಪೇಜ್ನಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಆದ್ದರಿಂದ ನಾವು ತತ್ವ ಪ್ರದೀಪಿಕೆ ಪೂರ್ತಿಯಾಗಿ ನೋಡ್ತಾ ಹೋಗೋದಿಲ್ಲ. ಬಟ್ ಈ ಶಬ್ದಗಳಿಗೆ ಮಾತ್ರ ಸ್ವಲ್ಪ ಅರ್ಥವನ್ನು ನೋಡಿಬಿಟ್ಟು ಟೀಕಾರಾಯರು ಏನು ಹೇಳಿದ್ದಾರೆ ಅನ್ನೋದನ್ನು ಮಾತ್ರ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸೊ ದಟ್ ಪ್ರಶ್ನೆಗಳು ಕ್ವಶನ್ಸ್ ಏನ ಇರಬಹುದು ಅಂತೇಳಿ ಹರೇಶ್ ಶ್ರೀನಿವಾಸ ಏನ ಪ್ರಶ್ನೆಗಳಿದ್ದೆ ಕೇಳಬಹುದು.